ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 1663 7111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಲೂತರನು ರೋಮಿನಿಂದ ಬೇರ್ಪಟ್ಟದ್ದು ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಧಾರ್ಮಿಕ ಸುಧಾರಕನಾಗಿ ಮಾರ್ಟಿನ್ ಲೂಥರ್ ಯಾವ ರೀತಿಯಲ್ಲಿ ರೋಮಿನಿಂದ ಬೇರ್ಪಟ್ಟನು, ಆ ಕತ್ತಲೆ ಯುಗದಲ್ಲಿ ಆತನಿಗೆ ಸತ್ಯದ ಬೆಳಕು ಯಾವ ರೀತಿಯಲ್ಲಿ ಸಿಕ್ಕಿತು ಅನ್ನುವಂತಹ ಸತ್ಯವನ್ನು ನಾವು ಕಲಿತುಕೊಂಡು ಬರುವಂತೆಯವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಮಾರ್ಟಿನ್ ಲೂಥರ್ಗೆ ಮೊಟ್ಟ ಮೊದಲನೇ ಬಾರಿಗೆ ಸತ್ಯವೇದ ದೊರಕಲ್ಪಟ್ಟು ಆತನು ಅದನ್ನು ಓದುವಂತೆಯವನಾಗಿದ್ದಾನೆ. ಆತನಿಗೆ ಪಾಪದ ಹರಿವು ಬರತಕ್ಕಂಥದ್ದಾಗಿದೆ. ಅನಂತರ ಆ ಪಾಪದಿಂದ ಹೊರಬರಲು ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಕ್ರಿಯೆಯಿಂದ ರಕ್ಷಣೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಕೊನೆಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿದಾಗಲೂ ಸಹ ಎಲ್ಲೋ ಒಂದು ಕಡೆ ಆತನಿಗೆ ಕ್ಷಮೆ ಶಾಂತಿ ಸಮಾಧಾನ ಇಲ್ಲದೆ ಆತನು ಹತಾಶಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಅಯ್ಯೋ ಎಲ್ಲವನ್ನ ಕಳೆದುಕೊಂಡೆ ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಹತಾಶೆಗೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಪರಲೋಕದಿಂದ ಆತನಿಗೆ ಬಂದಂತಹ ಆ ಒಂದು ಸಹಾಯ ಏನು ಎಂಬುದನ್ನು ಇವತ್ತಿನ ದಿನದಲ್ಲಿ ನಾವು ಮುಂದುವರಿದು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಮಹು ಉನ್ನತ ದೇವರಾಗಿದ್ದೀಯ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಮಾರ್ಟಿನ್ ಲೂಥರ್ಗೆ ಬಂದಂತಹ ಸತ್ಯ ಎಂಥದ್ದು, ಆತನು ಧಾರ್ಮಿಕ ಸುಧಾರಕನಾಗಿ ಬೆಳೆಯಲು ಕಾರಣವಾದಂತಹ ಅಂಶವೇನು, ಆತನಿಗೆ ಸಿಕ್ಕಿದಂತಹ ಪರಲೋಕದ ಸಹಾಯ ಏನು, ಹೇಗೆ ಅವನು ಸತ್ಯದ ಬೆಳಕನ್ನು ಕಂಡುಕೊಂಡನು ಅನ್ನುವಂತಹ ಸತ್ಯವನ್ನು ಇವತ್ತಿನ ದಿನದಲ್ಲಿ ಧ್ಯಾನಿಸಲು ಹೋಗುವಂತೆಯವರಾಗಿದ್ದೇವೆ. ಸ್ವಾಮಿ, ಇದನ್ನು ಕೇಳುವಂತಹ ಪ್ರತಿಯೊಬ್ಬ ನಿನ್ನ ಸಹೋದರ ಸಹೋದರಿಯನ್ನು ಆಶೀರ್ವದಿಸು ಸ್ವಾಮಿ. ಅವರ ಹೃದಯದಲ್ಲಿ ಮಾರ್ಟಿನ್ ಲೂಥರ್ ರೀತಿಯಲ್ಲಿ ಸತ್ಯದ ಬೆಳಕನ್ನು ಕಂಡುಕೊಳ್ಳುವ ಹಾಗೆ ನಿನ್ನ ಸಹಾಯ ಮಾಡು ಸ್ವಾಮಿ. ಈ ಒಂದು ಸತ್ಯ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂತಹ ದೊಡ್ಡ ಬೆಳಕಾಗುವ ಹಾಗೆ ನೀನೇ ಅವರನ್ನು ಆಶೀರ್ವದಿಸಿ ಬಲಪಡಿಸು ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾರ್ಟಿನ್ ಲೂಥರ್ ತನ್ನ ಸ್ವಕಾರ್ಯಗಳಿಂದ ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಯತ್ನಿಸಿ ಅನೇಕ ಕಾರ್ಯಗಳನ್ನು ಮಾಡಿ ಆತನು ಹತಾಶೆ ಹಂಚಿಗೆ ತಳ್ಳಲ್ಪಡುವಂತೆಯವನಾಗಿದ್ದಾನೆ. ಅವನ ಜೀವಿತ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಆತನು ಮೂರ್ಛೆ ರೋಗಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಆ ರೀತಿಯಾಗಿ ಅನೇಕ ಜಿಗುಪ್ಸೆಗೆ ಒಳಗಾಗಿ ಹತಾಶೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಆತನು ಎಲ್ಲವನ್ನ ಕಳೆದುಕೊಂಡಂತಹ ನಿಟ್ಟಿನಲ್ಲಿ ಹೋರಾಡುವಂತೆವನಾಗಿದ್ದಾನೆ. ಇನ್ನು ಏನು ಸಹ ಉಳಿದಿಲ್ಲ ಅನ್ನುವಂತಹ ಆ ಒಂದು ವಿಚಾರಕ್ಕೆ ಆತನು ಬರತಕ್ಕಂಥವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನಿಗೆ ಸಹಾಯಕ್ಕೆ ಬಂದಂತಹ ಒಬ್ಬ ಸ್ನೇಹಿತ, ಆತನು ದೇವರ ಭಯಭಕ್ತಿಯಿಂದ ಕೂಡಿದಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರೆಂದರೆ ಸ್ಟಾಪೇಜ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಅವನ ಸಹಾಯಕ್ಕೆ ಬರತಕ್ಕಂಥವನಾಗಿದ್ದಾನೆ. ಈತನು ಅಲ್ಲಿ ಸನ್ಯಾಸಿ ಮಟ್ಟದಲ್ಲಿ ಅನೇಕ ವಿಚಾರಗಳನ್ನು ಹರಿತುಕೊಂಡು ಒಬ್ಬ ದೇವರಲ್ಲಿ ಭಯಭಕ್ತಿ ಉಳ್ಳಂತಹ ವ್ಯಕ್ತಿಯಾಗಿದ್ದನು. ಈ ವ್ಯಕ್ತಿ ಮಾರ್ಟಿನ್ ಲೂಥರ್ ಎಲ್ಲವನ್ನ ಕಳೆದುಕೊಂಡು ಇನ್ನು ಏನು ಉಳಿದಿಲ್ಲ ನನಗೆ ಅನ್ನುವಂತಹ ನಿಟ್ಟಿನಲ್ಲಿ ಪರಲೋಕದಿಂದ ದೇವರು ಇವನಿಗೆ ಸಹಾಯಕನಾಗಿ ಕಳಿಸ್ತಕ್ಕಂಥನಾಗಿದ್ದಾನೆ. ಈ ಸ್ಟಾಪೇಜ್ ಅಂತಕ್ಕಂತಹ ವ್ಯಕ್ತಿ, ಇವನು ದೇವರ ವಾಕ್ಯವನ್ನು ಮಾರ್ಟಿನ್ ಲೂಥರ್ನ ಮನಸ್ಸಿಗೆ ತೆರೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಇವನು ತನ್ನ ಸ್ವಾರ್ಥತೆಯನ್ನು ಬಿಟ್ಟು ದೂರ ನೋಡುವಂತೆ ದೇವರ ನಿಯಮದ ಉಲ್ಲಂಘನೆಗಾಗಿ ಬರಲಿರುವ ಶಿಕ್ಷೆ ಮತ್ತು ಚಿಂತನೆಯನ್ನು ನಿಲ್ಲಿಸುವಂತೆ ಮತ್ತು ಅವನ ಪಾಪ ಶಮಿಸುವ ರಕ್ಷಕನಾದಂಥ ಯೇಸುವಿನ ಕಡೆಗೆ ನೋಡುವಂತೆ ಆಜ್ಞಾಪಿಸುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಸತ್ಯಕ್ಕೋಸ್ಕರ ಹೋರಾಡುವಂತೆವನಾಗಿದ್ದನು. ಸತ್ಯದ ಬೆಳಕನ್ನು ಕಂಡುಕೊಳ್ಳಬೇಕೆಂಬುದಾಗಿ ಹಗಲು ಇರುಳು ಊಟವನ್ನು ನಿದ್ದೆಯನ್ನು ಬಿಟ್ಟು ಸತ್ಯವನ್ನು ಹುಡುಕುವಂತೆವನಾಗಿದ್ದನು. ಈಗ ಪರಲೋಕ ಅವನಿಗೆ ಸತ್ಯವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಆತನಿಗೆ ಬಂದಂತಹ ಕಾರ್ಯವೇನೆಂದರೆ ಆತನ ಸ್ನೇಹಿತ ಬಂದು ಹೇಳ್ತಕ್ಕಂಥವನಾಗಿದ್ದಾನೆ, ನೀನು ದೇವರು ನನಗೆ ಇಷ್ಟೆಲ್ಲ ಶಿಕ್ಷೆಯನ್ನು ಕೊಟ್ಟು ಬಿಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಚಿಂತಿಸಬೇಡ. ಯಾವುದೇ ವಿಚಾರವಾಗಿ ಚಿಂತಿಸದೆ ನಿನ್ನ ಪಾಪ ಶಮಿಸುವಂತೆ ರಕ್ಷಕನಾದಂಥ ಯೇಸುವಿನ ಕಡೆಗೆ ನೋಡಿ ಎಂಬುದಾಗಿ ಆಜ್ಞಾಪಿಸುವಂತೆವನಾಗಿದ್ದಾನೆ. ಇದಕ್ಕೂ ಮೊದಲೇ ಅವನಿಗೆ ನನ್ನ ಸ್ವಕಾರ್ಯಗಳು ಕ್ರಿಯೆಗಳಿಂದ ರಕ್ಷಣೆ ನನಗೆ, ಆದರೆ ರಕ್ಷಣೆ ಬರ್ತಾ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಏನು ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಆತನು ಹತಾಸೆಗೆ ಒಳಪಟ್ಟಿರ್ತಕ್ಕಂಥನಾಗಿದ್ದಾನೆ. ಈಗ ಕ್ರಿಸ್ತನನ್ನು ನೋಡುವಂತೆ ರಕ್ಷಕನಾದಂತಹ ಯೇಸು ಸ್ವಾಮಿಯನ್ನು ನೋಡಿ ನಮ್ಮ ಪಾಪಗಳು ಸಮಾಪನೆ ಹೊಂದಕ್ಕಂಥದ್ದಾಗಿದೆ ಎನ್ನುವಂಥ ಸತ್ಯವನ್ನು ಆತನು ತನ್ನ ಸ್ನೇಹಿತನ ಮೂಲಕವಾಗಿ ಹರಿತುಕೊಳ್ತಕ್ಕಂಥನಾಗಿದ್ದಾನೆ. ಆ ನಿಟ್ಟಿನಲ್ಲಿ ನಿಮ್ಮ ಪಾಪಗಳ ಕಾರಣದಿಂದಾಗಿ ನಿಮ್ಮನ್ನು ನಿಮ್ಮ ಶಿಕ್ಷಿಸಿಕೊಳ್ಳುವ ಬದಲು ವಿಮೋಚಕನ ಬಹು ಭಾಗಗಳೊಂದಿಗೆ ನಿಮ್ಮನ್ನ ಅರ್ಪಿಸಿಕೊಳ್ಳಿರಿ. ಕ್ರಿಸ್ತನಲ್ಲಿ ಅವನ ಜೀವನದಲ್ಲಿ, ನೀತಿಯಲ್ಲಿ ಮತ್ತು ಅವನ ಮರಣದ ಪ್ರಾಯಶ್ಚಿತ್ತದಲ್ಲಿ ಭರವಸೆ ಇಡಿರಿ. ದೇವರ ಮಗನ ಮಾತುಗಳನ್ನು ಕೇಳಿಸಿಕೊಳ್ಳಿರಿ. ದೈವಿಕ ಅನುಗ್ರಹದ ಭರವಸೆಯನ್ನು ನಿಮಗೆ ಕೊಡುವ ಸಲುವಾಗಿಯೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಅನ್ನುವಂತಹ ವಿಚಾರವನ್ನು ನಿಮ್ಮನ್ನ ಮೊದಲು ಪ್ರೀತಿಸಿದವನು ಕ್ರಿಸ್ತನು, ಆತನನ್ನು ಪ್ರೀತಿಸಿರಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಮಾರ್ಟಿನ್ ಲೂಥರ್ಗೆ ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳನ್ನು ಶಮಿಸಲು ಸಾಧ್ಯ. ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದೆ ನಮ್ಮ ಪಾಪಗಳನ್ನು ಶಮಿಸುವುದಕ್ಕೋಸ್ಕರ ಅನ್ನುವಂತಹ ಸತ್ಯವನ್ನು ತಿಳಿದುಕೊಳ್ತಕ್ಕಂಥವನಾಗಿದ್ದಾನೆ. ನಿಮ್ಮ ಪಾಪಗಳ ಕಾರಣದಿಂದ ನಿಮ್ಮನ್ನು ನೀವು ಶಿಕ್ಷಿಸಿಕೊಳ್ಳದೆ ಅಂದರೆ ಆತನು ಉಪವಾಸೆ, ಜಾಗರಣೆ, ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಿ ತನ್ನ ಶರೀರವನ್ನು ದಂಡಿಸಿಕೊಳ್ತಕ್ಕಂಥನಾಗಿದ್ದನು. ಅದರಿಂದ ಏನೂ ಪ್ರಯೋಜನ ಇಲ್ಲ ಎಂಬುದಾಗಿ ಆತನಿಗೆ ತಿಳಿದು ಬರತಕ್ಕಂಥದ್ದಾಗಿದೆ. ಕರುಣೆಯ ದೂತನ ಮಾತುಗಳು ಇದಾಗಿದ್ದವು. ಯಾವ ರೀತಿಯಲ್ಲಿ ಪರಲೋಕದಿಂದ ಕರುಣೆಯನ್ನು ತೋರಿಸಿದಂಥ ದೇವದೂತ ಬಂದು ಅವನಿಗೆ ತಿಳಿಸ್ತಕ್ಕಂಥವನಾಗಿದ್ದಾನೋ ಅದೇ ರೀತಿಯಾಗಿ ಮಾರ್ಟಿನ್ ಲೂಥರ್ಗೆ ಸ್ಟಾಪೇಜ್ ಅಂತಕ್ಕಂತಹ ಸ್ನೇಹಿತ ಬಂದು ಈ ಸತ್ಯದ ಬೆಳಕನ್ನು ಆತನಿಗೆ ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನ ಮಾತುಗಳು ಲೂಥರನ ಮನಸ್ಸಿನ ಮೇಲೆ ಗಾಢವಾದಂಥ ಪ್ರಭಾವ ಬೀರಿದವು. ಏನು ಆತನು ಹೇಳಿದನು, ಕರುಣೆಯ ದೇವದೂತನಂತೆ ಬಂದು ಹೇಳಿದನು, ಆ ಮಾತುಗಳು ಮಾರ್ಟಿನ್ ಲೂಥರ ಮನಸ್ಸಿನಲ್ಲಿ ಆಳವಾಗಿ ಪ್ರಭಾವವನ್ನು ಬೀರಿದವು. ಬಹುಕಾಲ ತಪ್ಪುಗಳೊಂದಿಗಿನ ಅನೇಕ ಹೋರಾಟದ ನಂತರ ಅವನು ಸತ್ಯವನ್ನು ಗ್ರಹಿಸಿಕೊಳ್ಳಲು ಶಕ್ತನಾದನು ಮತ್ತು ಅವನ ಗೊಂದಲದ ಆತ್ಮಕ್ಕೆ ಶಾಂತಿ ದೊರೆಯಿತು. ಅನೇಕ ಕಾಲಗಳಿಂದ ಅವನು ಹೋರಾಡ್ತಕ್ಕಂಥವನಾಗಿದ್ದನು, ಏನು ಮಾಡಬೇಕು ನನ್ನ ಪಾಪಗಳಿಗೋಸ್ಕರ ಎಂಬುದಾಗಿ ಈಗ ಆ ಸತ್ಯ ಅವನಿಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಅವನು ಶಾಂತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಹೋರಾಡ್ತಕ್ಕಂಥನಾಗಿದ್ದಾನೆ. ಈಗ ಎಲ್ಲೋ ಒಂದು ಕಡೆ ಅವನಿಗೆ ಸತ್ಯ ಸಿಕ್ಕಿದೆ, ಆ ನಿಟ್ಟಿನಲ್ಲಿ ಸಮಾಧಾನವನ್ನು ಕಂಡುಕೊಳ್ತಕ್ಕಂಥನಾಗಿದ್ದಾನೆ. ಲೂಥರನನ್ನು ಪಾದ್ರಿಯಾಗಿ ಪ್ರತಿಷ್ಠಿಸಲಾಯಿತು ಮತ್ತು ಅವನನ್ನು ಕ್ರೈಸ್ತ ಮಠದಿಂದ ವಿಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಹುದ್ದೆಗೆ ಕರೆಯಲಾಯಿತು. ಅವನು ಆ ಒಂದು ಪಾದ್ರಿಯ ಹುದ್ದೆಗೆ ಈಗ ಎಲ್ಲಾ ರೀತಿಯಲ್ಲಿಯೂ ತಯಾರಿ ಆದನು. ನಂತರ ಅವನನ್ನು ಮೊಟ್ಟ ಮೊದಲನೇ ಬಾರಿಗೆ ವಿಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಆತನನ್ನು ಪ್ರೊಫೆಸರ್, ಒಬ್ಬ ಪ್ರಾಧ್ಯಾಪಕನಾಗಿ ನೇಮಿಸಲಾಯಿತು ಅಲ್ಲಿ. ಅಂತಹ ಸಂದರ್ಭದಲ್ಲಿ ಅವನು ತನ್ನ ಸಮಯವನ್ನು ಸತ್ಯವೇದ ವಚನಗಳನ್ನು ಅದರ ಮೂಲ ಭಾಷೆಗಳಲ್ಲಿ ಅಧ್ಯಯನ ಮಾಡಲು ಉಪಯೋಗಿಸಿಕೊಂಡನು. ಎಂತಹ ಒಂದು ಆಶ್ಚರ್ಯವಾದಂಥ ವಿಚಾರ ಮಾರ್ಟಿನ್ ಲೂಥರ್ನ ಜೀವಿತದಲ್ಲಿ ನಡೀತಕ್ಕಂಥದ್ದಾಗಿದೆ ನೋಡಿ ಪ್ರಿಯ ಕೇಳುಗರೆ. ಯಾಕೆಂದರೆ ಆತನು ಸತ್ಯವನ್ನು ಹುಡುಕುವಂತೆವನಾಗಿದ್ದನು. ಆ ನಿಟ್ಟಿನಲ್ಲಿಯೇ ಅವನ ಸ್ನೇಹಿತ ಬಂದು ಅವನಿಗೆ ಪಾಪದ ವಿಚಾರವಾಗಿ ಕ್ರಿಸ್ತನು ಮಾತ್ರ ನಮ್ಮ ಪಾಪಗಳನ್ನು ಶಮಿಸಲು ಸಾಧ್ಯ ಎಂಬುದಾಗಿ ತಿಳಿಸಿಕೊಟ್ಟನು. ನಂತರ ಅವನಿಗೆ ಈಗ ಆ ಒಂದು ಪಾದ್ರಿಯ ಹುದ್ದೆ ದೊರಕಿದೆ. ಆ ನಿಮಿತ್ತವಾಗಿ ಆತನು ವಿಸ್ಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಅವನು ಪ್ರಾಧ್ಯಾಪಕನಾಗಿ ಸೇರಿಕೊಳ್ತಕ್ಕಂಥನಾಗಿದ್ದಾನೆ. ಅಲ್ಲಿ ಅವನಿಗೆ ಅನೇಕ ಅವಕಾಶ ಸಿಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಅಲ್ಲಿ ದೊಡ್ಡ ಗ್ರಂಥಾಲಯವಿದೆ. ಆ ಗ್ರಂಥಾಲಯದಲ್ಲಿ ಆತನು ಕುಳಿತುಕೊಂಡು ಸತ್ಯವೇದದಲ್ಲಿರ್ತಕ್ಕಂತಹ ವಾಕ್ಯಗಳನ್ನು ಸ್ವಂತ ಭಾಷೆಗೆ ತರ್ಜುಮೆ ಮಾಡುವಂತಹ ನಿಟ್ಟಿನಲ್ಲಿ ಅಭ್ಯಾಸ ಮಾಡಲು ಆತನ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂತಂದರೆ ಪ್ರಯತ್ನ ಮಾಡ್ತಕ್ಕಂಥನಾಗಿದ್ದಾನೆ. ಅವನು ಸತ್ಯವೇದದ ಕುರಿತು ಉಪನ್ಯಾಸ ಮಾಡಲು ಆರಂಭಿಸಿದನು. ಕೇವಲ ಮೂಲ ಭಾಷೆಗಳಲ್ಲಿ ಅಧ್ಯಯನ ಮಾಡುವುದು ಮಾತ್ರ ಅಲ್ಲ, ಇಬ್ರೂ ಮತ್ತು ಗ್ರೀಕ್ ಈ ಭಾಷೆಗಳಲ್ಲಿ ಅಧ್ಯಯನ ಮಾಡುವುದು ಮಾತ್ರವಲ್ಲದೆ ಆತನು ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂತಂದರೆ ಇದನ್ನು ಉಪನ್ಯಾಸ ಮಾಡಲು ಆರಂಭಿಸ್ತಕ್ಕಂಥನಾಗಿದ್ದಾನೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಲ್ಲಿ ಬರ್ತಕ್ಕಂಥ ಜನಗಳಿಗೆ ಈ ಸತ್ಯವನ್ನು ಮೂಲ ಭಾಷೆಯಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ, ಇದರಲ್ಲಿ ಈ ರೀತಿಯಾಗಿದೆ ಎಂಬುದಾಗಿ ಒಂದು ವಾಕ್ಯದ ಜೊತೆ ಮತ್ತೊಂದು ವಾಕ್ಯವನ್ನು ಹೋಲಿಕೆ ಮಾಡುವುದರ ಮುಖಾಂತರವಾಗಿ ಅವನು ಉಪನ್ಯಾಸ ಮಾಡಲು, ಅಧ್ಯಯನ ಮಾಡಲು ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಮಾರ್ಟಿನ್ ಲೂಥರ್ ಆರಂಭಿಸ್ತಕ್ಕಂಥವನಾಗಿದ್ದಾನೆ. ನಂತರದಲ್ಲಿ ಕೀರ್ತನೆಗಳ ಪುಸ್ತಕ, ಸುವಾರ್ತೆಗಳ ಪುಸ್ತಕಗಳು ಮತ್ತು ಅಪೋಸ್ತಲರ ಪತ್ರಿಕೆಗಳನ್ನು ಕಳಿಸಿಕೊಳ್ಳಲು ಸಂತೋಷ ಪಡುವ ಕೇಳುಗಾರರ ಸಮೂಹದ ಅರ್ಥ ಗ್ರಹಿಕೆಗಾಗಿ ತೆರೆದಿಡಲಾಯಿತು. ಮೊಟ್ಟ ಮೊದಲನೇ ಬಾರಿಗೆ ಕೀರ್ತನೆ, 150 ಕೀರ್ತನೆಗಳ ಒಂದು ಪುಸ್ತಕ ಮತ್ತು ಸುವಾರ್ತೆ ಪುಸ್ತಕ, ಮತ್ತಾಯ ಮಾರ್ಕ ಲೂಕ ಯೋಹಾನನ ಪುಸ್ತಕ ಮತ್ತು ಅಪೋಸ್ತಲರ ಪುಸ್ತಕಗಳು, ಅಂದರೆ ಪೌಲನು ಬರೆದಿರತಕ್ಕಂತಹ ಪುಸ್ತಕಗಳಿರಬಹುದು, ಪೇತ್ರನು ಬರೆದಂತಹ ಪುಸ್ತಕ ಇರಬಹುದು, ಎಲ್ಲ ಪುಸ್ತಕಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಅದನ್ನು ಕೇಳುಗರು ಬಂದು ಕೇಳಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಮುಕ್ತವಾಗಿ ತೆರೆದಿಡಲಾಗ್ತಕ್ಕಂಥದ್ದಾಗಿದೆ. ಅನಂತರ ಅವನ ಸ್ನೇಹಿತ ಮತ್ತು ಮೇಲಧಿಕಾರಿಯಾದಂತಹ ಸ್ಟಾಪೇಜ್ ಪ್ರಸಂಗ ಮಾಡುವ ಪೀಠವನ್ನು ಹೇರುವಂತೆ ಮತ್ತು ಅಲ್ಲಿಂದ ದೇವರ ವಾಕ್ಯವನ್ನು ಬೋಧಿಸುವಂತೆ ಅವನನ್ನು ಉತ್ತೇಜಿಸಿದನು. ಪ್ರಿಯ ಕೇಳುಗರೆ, ದೇವರು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಕ್ಕಂಥನಾಗಿದ್ದಾನೆ ನೋಡ್ರಿ. ಅಂದು ಇಸ್ರಾಯೇಲರನ್ನ ಹೈಗುಪ್ತದಿಂದ ಬಿಡಿಸಿಕೊಂಡು ಬರಲಿಕ್ಕೆ ಮೋಶೆಯನ್ನು ದೇವರು ಕರೀತಕ್ಕಂಥನಾಗಿದ್ದಾನೆ. ಆವಾಗ ಮೋಶೆ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ನಾವು ವಿಮೋಚನ ಕಂಡ ಪುಸ್ತಕದಲ್ಲಿ ಓದಬೇಕಾದರೆ, ನಾನು ತೊದಲು ನುಡಿಯವನು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಎಂಬುದಾಗಿ ಅನೇಕ ವಿಚಾರಗಳನ್ನು ಅವನು ವ್ಯಕ್ತಪಡಿಸ್ತಕ್ಕಂಥವನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ದೇವರು ಹೇಳ್ತಕ್ಕಂಥರಾಗಿದ್ದಾರೆ, ನೀನಲ್ಲ, ನಿನ್ನ ಬದಲಿಗೆ ನಿನ್ನ ಅಣ್ಣನಾದಂತಹ ಆರೋನನ್ನು ಕರೆದುಕೊಂಡು ಹೋಗು, ಅವನು ನಿನಗೆ ಬಾಯಿಯಾಗಿದ್ದು ಮಾತನಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾರೆ. ಅದೇ ರೀತಿಯಾಗಿ ಮಾರ್ಟಿನ್ ಲೂಥರ್ ಹತಾಶೆ ಪಟ್ಟು ಜಿಗುಪ್ಸೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಬ್ಬ ಕರುಣೆಯ ದೂತನಂತೆ ಪರಲೋಕದಿಂದ ಬರ್ತಕ್ಕಂಥ ವ್ಯಕ್ತಿ ಅಂದರೆ ಅವನು ಸ್ಟಾಪೇಜ್. ಅದೇ ಸ್ಟಾಪೇಜ್ ಈಗ ಬಂದು ಅವನಿಗೆ ಹೇಳ್ತಕ್ಕಂಥನಾಗಿದ್ದಾನೆ, ಮಾರ್ಟಿನ್ ಲೂಥರ್ ನೀನು ಸತ್ಯವೇದವನ್ನು ಆಳವಾಗಿ ಓದಿ ಅಧ್ಯಯನ ಮಾಡ್ತಕ್ಕಂಥವನಾಗಿದ್ದೀಯಾ, ಇದನ್ನು ಉಪನ್ಯಾಸ ಮಾಡ್ತಕ್ಕಂಥನಾಗಿದ್ದೀಯಾ, ನೀನು ಯಾಕೆ ಸಭೆಯಲ್ಲಿ ಹೋಗಿ ಆ ಪೀಠದಲ್ಲಿ ನಿಂತು ಪ್ರಸಂಗ ಮಾಡಬಾರದು ಅನ್ನುವಂಥ ರೀತಿಯಲ್ಲಿ ಮಾರ್ಟಿನ್ ಲೂಥರನನ್ನು ಉತ್ತೇಜಿಸ್ತಕ್ಕಂಥವನಾಗಿದ್ದಾನೆ. ಎಂತಹ ಒಂದು ಅದ್ಭುತವಾದಂಥ ಕಾರ್ಯ ಮಾರ್ಟಿನ್ ಲೂಥರನ ಜೀವಿತದಲ್ಲಿ ನಡೀತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಲೂಥರ್ ಅದಕ್ಕೆ ಹಿಂಜರಿತಕ್ಕಂಥನಾಗಿದ್ದಾನೆ. ಅಂದು ಮೋಶೆ ಹೇಗೆ ಹಿಂಜರಿದನೋ ಅದೇ ರೀತಿಯಾಗಿ ಇಲ್ಲಿ ಮಾರ್ಟಿನ್ ಲೂಥರ್ ಸಹ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ, ಅದು ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆತನ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಹಿಂಜರಿತಕ್ಕಂಥನಾಗಿದ್ದಾನೆ. ಕ್ರಿಸ್ತನ ಸ್ಥಾನದಲ್ಲಿ ನಿಂತು ತಾನು ಜನರೊಂದಿಗೆ ಮಾತನಾಡಲು ಯೋಗ್ಯನೆಂದು ಭಾವಿಸಿದನು. ಸುದೀರ್ಘ ಹೋರಾಟದ ನಂತರವೇ ಅವನು ತನ್ನ ಸ್ನೇಹಿತರ ಕೋರಿಕೆಗಳಿಗೆ ಮಣಿದನು. ಆತನ ನೆನೆಸ್ತಕ್ಕಂಥನಾಗಿದ್ದಾನೆ, ನಾನೊಬ್ಬ ದೊಡ್ಡ ಪಾಪಿ, ಈ ಪಾಪದಲ್ಲಿರ್ತಕ್ಕಂಥ ನಾನು ಕ್ರಿಸ್ತನ ಸ್ಥಾನದಲ್ಲಿ ನಿಂತುಕೊಂಡು ನಾನು ಹೇಗೆ ಸತ್ಯವೇದವನ್ನು ಬೋಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಆತನು ವ್ಯಕ್ತಪಡಿಸ್ತಕ್ಕಂಥನಾಗಿದ್ದಾನೆ. ನಂತರ ಆತನ ಸ್ನೇಹಿತರೆಲ್ಲರೂ ಸಹ ಅವನನ್ನು ಪೀಡಿಸ್ತಕ್ಕಂಥವರಾಗಿದ್ದಾರೆ, ಇಲ್ಲ ನಿನ್ನಿಂದ ಸಾಧ್ಯ, ಪ್ರೋತ್ಸಾಹಿಸ್ತಕ್ಕಂಥವರಾಗಿದ್ದಾರೆ. ಅನಂತರ ಆತನು ಸರಿ ಎಂಬುದಾಗಿ ಅವನು ಹೇಳ್ತಕ್ಕಂಥನಾಗಿದ್ದಾನೆ. ಇಷ್ಟೊತ್ತಿಗೆ ಅವನು ಸತ್ಯವೇದ ವಚನಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರಲ್ಲಿ ಪರಿಣಿತಿಯನ್ನು ಪಡೆದಿದನು. ಒಂದು ಕಡೆ ಅವನ ಸ್ನೇಹಿತರು ಇಲ್ಲ ನೀನೋಗಿ ಪ್ರಸಂಗ ಮಾಡಬೇಕೆಂಬುದಾಗಿ ಕರೀತಕ್ಕಂಥರಾಗಿದ್ದಾರೆ, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಅವನು ತಡ ಮಾಡ್ತಕ್ಕಂಥನಾಗಿದ್ದಾನೆ. ಎಲ್ಲದರ ನಡುವೆ ಮಧ್ಯ ಮಧ್ಯದಲ್ಲಿ ಆತನು ಸತ್ಯವೇದವನ್ನು ಆಳವಾಗಿ ಓದಿ ಎಲ್ಲವನ್ನ ತಿಳಿದುಕೊಂಡು ಪರಿಣಿತಿಯನ್ನು ಹೊಂದಿದನು. ಇಂತಹ ಸಂದರ್ಭದಲ್ಲಿಯೇ ದೇವರ ಕೃಪೆಯು ಅವನ ಮೇಲೆ ಇತ್ತು. ಅವನ ವಾಕ್ಚಾತುರ್ಯವು ಅವನ ಕೇಳುಗರನ್ನ ಆಕರ್ಷಿಸಿತು. ನೋಡಿ ಪ್ರಿಯ ಕೇಳುಗರೆ, ಅನೇಕ ಸಂದರ್ಭದಲ್ಲಿ ನಾವು ಸಹ ಹಿಂಜರಿತಕ್ಕಂಥರಾಗಿದ್ದೇವೆ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನಾನು ಮಾಡಲಿಕ್ಕಾಗಲ್ಲ ಎಂಬುದಾಗಿ ನೆವ ಹೇಳ್ತಕ್ಕಂಥರಾಗಿದ್ದೇವೆ. ಅದೇ ರೀತಿಯಾಗಿ ಮಾರ್ಟಿನ್ ಲೂಥರ್ ಸಹ ಹೇಳಿದನು. ಆದರೆ ದೇವರ ಪ್ರೇರಣೆ, ದೇವರ ನಡೆಸುವಿಕೆ ಆತನ ಮೇಲೆ ಇತ್ತು. ಅದನ್ನು ಆತನು ಹರಿತುಕೊಂಡು ಹೋಗಿ ಅಲ್ಲಿ ಪ್ರಸಂಗ ಮಾಡ್ತಕ್ಕಂಥನಾಗಿದ್ದಾನೆ. ಮಾಡಿದಾಗ ಅವನಲ್ಲಿ ಬಂದಂತಹ ಮಾತುಗಳು, ಆ ವಾಕ್ಚಾತುರ್ಯ ಕೇಳುಗರನ್ನು ಆಕರ್ಷಿಸಿತು. ಅನಂತರ ನಾವು ನೋಡುವಂತಹ ವಿಚಾರವೆಂದರೆ ಅವನು ಸತ್ಯವನ್ನು ಪ್ರಸ್ತುತಪಡಿಸುವುದರಲ್ಲಿ ಇರುವ ಸ್ಪಷ್ಟತೆ ಮತ್ತು ಶಕ್ತಿಯು ಅವನ ತಿಳುವಳಿಕೆಯನ್ನು ಕೇಳುಗರಿಗೆ ಮನವರಿಕೆ ಮಾಡಿಕೊಟ್ಟಿತ್ತು. ನಿಜವಾಗಿಯೂ ಸಹ ಮಾರ್ಟಿನ್ ಲೂಥರ್ ಆ ಒಂದು ಪೀಠದ ಮೇಲೆ ನಿಂತು ಪ್ರಸಂಗ ಮಾಡುವಂತಹ ವಿಚಾರವನ್ನು ಕೇಳಿದಂತಹ ಜನಗಳಲ್ಲಿ ಒಂದು ಏನೋ ಒಂದು ರೀತಿಯಲ್ಲಿ ಹೊಸತನ, ಸ್ಪಷ್ಟತೆ, ಸತ್ಯ ಇದೆ, ಕೇಳುಗರಲ್ಲಿಗೆ ಒಂದು ಮನವರಿಕೆ ಆಗ್ತಕ್ಕಂಥದ್ದಾಗಿದೆ. ಹೌದು, ಈ ಥರ ಹೇಳ್ತಕ್ಕಂಥದ್ದು ಸತ್ಯ ಅನ್ನುವ ರೀತಿಯಲ್ಲಿ ಮನವರಿಕೆ ಆಗ್ತಾ ಇತ್ತು ಮತ್ತು ಅವನ ಉತ್ಸಾಹವು ಅವರ ಹೃದಯವನ್ನು ಸ್ಪರ್ಶಿಸಿತು. ಪ್ರಿಯ ಕೇಳುಗರೆ, ಆತನು ಪ್ರಸಂಗ ಮಾಡ್ತಕ್ಕಂಥನಾಗಿದ್ದಾನೆ. ಆ ಉತ್ಸಾಹವನ್ನು ನೋಡಿ ಅವನು ಮಾಡ್ತಕ್ಕಂಥ ಪ್ರಸಂಗವನ್ನು ನೋಡಿ ಅನೇಕ ಜನರಲ್ಲಿ ಏನೋ ಒಂದು ಆಕರ್ಷಣೆ ಉಂಟಾಗ್ತಕ್ಕಂಥದ್ದಾಗಿದೆ. ಆದರೆ ಲೂಥರ್ ಇನ್ನು ಪೋಪ್ ವ್ಯವಸ್ಥೆಯ ಚರ್ಚಿನ ನಿಜವಾದಂತಹ ಮಗನಾಗಿದ್ದನು ಮತ್ತು ಅವನು ಎಂದಿಗೂ ಬೇರೆ ಏನಾದರೂ ಆಗುತ್ತೇನೆ ಎಂದು ಯೋಚಿಸಲಿಲ್ಲ. ಹೌದು ಪ್ರಿಯ ಕೇಳುಗರೆ, ಅವನು ಮಾರ್ಟಿನ್ ಲೂಥರ್ ನಿಷ್ಠಾವಂತನಾಗಿ ಪೋಪ್ ವ್ಯವಸ್ಥೆಯ ಆ ಚರ್ಚಿನ ಕತ್ತೋಲಿಕ ಸಭೆಗೆ ಅನುಗುಣವಾಗಿ ಜೀವಿಸತಕ್ಕಂಥನಾಗಿದ್ದನು. ಅವನು ಎಂದಿಗೂ ಸಹ ನಾನು ಈ ಸಭೆಯಿಂದ ಬೇರೆ ಹೋಗಬೇಕು ಅಥವಾ ಈ ಸಭೆಯಿಂದ ಇನ್ನೇನಾದರೂ ಮಾಡಬೇಕೆಂಬುದಾಗಿ ಅವನು ಎಂದಿಗೂ ಸಹ ನೆನೆಸಿರಲಿಲ್ಲ. ಅವನು ಎಲ್ಲವನ್ನ ಅವರು ಹೇಳಿದ ರೀತಿಯಲ್ಲೇ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಆತನು ಹೋಗ್ತಕ್ಕಂಥವನಾಗಿದ್ದನು. ಆದರೆ ಸತ್ಯವನ್ನ ಅರ್ಥ ಮಾಡಿಕೊಂಡು ಹೋಗ್ತಕ್ಕಂಥವನಾಗಿದ್ದನು. ಸತ್ಯದ ಜೊತೆ ಜೊತೆಯಲ್ಲೇ ಅವನು ಹೋಗ್ತಕ್ಕಂಥವನಾಗಿದ್ದನು. ಆ ನಿಟ್ಟಿನಲ್ಲಿ ಲೂಥರ್ ಅವನು ಪೋಪ್ ವ್ಯವಸ್ಥೆ ಚರ್ಚಿನ ನಿಜವಾದಂತಹ ವ್ಯಕ್ತಿಯಾಗಿ ಅವರಿಗೆ ವಿಧೇಯನಾಗಿದ್ದನು. ಅದೇ ರೀತಿಯಾಗಿ ಅವನು ಬೇರೆ ಏನಾದರೂ ಆಗಬೇಕೆಂಬುದಾಗಿ ಯಾವತ್ತಿಗೂ ಸಹ ಅವನು ಯೋಚಿಸಿರಲಿಲ್ಲ. ದೇವರ ಅನುಗ್ರಹದಲ್ಲಿ ಅವನನ್ನ ರೋಮಿಗೆ ಭೇಟಿ ನೀಡಲು ಕರೆದೊಯ್ಯಲಾಯಿತು. ಈಗ ಅವನಿಗೆ ದೇವರು ಒಂದೊಂದೊಂದೊಂದಾಗಿ ಸತ್ಯವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಮೊದಲು ಸತ್ಯವೇದ ಅವನಿಗೆ ಸಿಕ್ತು, ನಂತರ ಆ ಸತ್ಯವೇದದಲ್ಲಿ ಪಾಪದ ಅರಿವು ಅವನಿಗುಂಟಾಯಿತು. ಹೇಗೆ ಈ ಪಾಪದಿಂದ ಹೊರಬರಬೇಕು ಅನ್ನುವಂಥದ್ದನ್ನು ಯೋಚಿಸ್ತಿರಬೇಕಾದಂಥ ಸಂದರ್ಭದಲ್ಲಿ ಅವನಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅನ್ನಿಸ್ತು. ಆದರೆ ಆ ಒಳ್ಳೆಯ ಕಾರ್ಯದಿಂದ ಹತಾಶನಾಗ್ತಕ್ಕಂಥವನಾಗಿದ್ದಾನೆ, ಇದು ನನ್ನಿಂದ ಸಾಧ್ಯ ಇಲ್ಲ ಎಂಬುದಾಗಿ. ಅನಂತರ ಆತನ ಸ್ನೇಹಿತ ಬಂದು ಹೇಳ್ತಕ್ಕಂಥನಾಗಿದ್ದಾನೆ, ಇದರಿಂದಲ್ಲ, ನೀನು ಕ್ರಿಸ್ತನನ್ನು ನೋಡಬೇಕು, ಆತನು ನಮ್ಮ ಪಾಪಗಳನ್ನು ರಕ್ಷಿಸಲಿಕ್ಕೋಸ್ಕರವೇ ಈ ಲೋಕಕ್ಕೆ ಬಂದನು ಎಂಬುದಾಗಿ ಕ್ರಿಸ್ತನ ಕಡೆಗೆ ತಿರುಗಿಸ್ತಕ್ಕಂಥನಾಗಿದ್ದಾನೆ. ನಂತರ ಅವನಿಗೆ ಪಾದ್ರಿ ಹುದ್ದೆಗೆ ನೇಮಿಸಲ್ಪಟ್ಟು ಅವನು ವಿಟನ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂತಹ ಆ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡಲು ಆರಂಭಿಸ್ತಕ್ಕಂಥವನಾಗಿದ್ದಾನೆ. ಆ ಸಮಯದಲ್ಲಿ ಆತನು ಸತ್ಯವೇದವನ್ನು ಮೂಲ ಭಾಷೆಯಲ್ಲಿರ್ತಕ್ಕಂತಹ ಪ್ರತಿಗಳೊಂದಿಗೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಅನಂತರ ಆತನ ಸ್ನೇಹಿತರು ಬಂದು ಹೇಳ್ತಕ್ಕಂಥವರಾಗಿದ್ದಾರೆ, ನೀನು ಯಾಕೆ ಪ್ರಸಂಗ ಪೀಠದಲ್ಲಿ ನಿಂತು ಪ್ರಸಂಗ ಮಾಡಬಾರದು ಎಂಬುದಾಗಿ ಪ್ರಸಂಗವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಅವನಿಗೆ ಈಗ ಮತ್ತೊಂದು ಅವಕಾಶ ಬಂದಿದೆ. ಆ ಅವಕಾಶ ಏನೆಂದರೆ ಪ್ರಿಯ ಕೇಳುಗರೇ, ರೋಮ್ಗೆ ಹೋಗಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ಅಧ್ಯಯನ ಮಾಡಲು, ಅಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳಲು ಅವನಿಗೆ ಒಂದು ಕರೆ ಬರತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಅವನನ್ನು ರೋಮ್ಗೆ ಕರೆದೊಯ್ಯಲಾಗ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಪ್ರಯಾಣವನ್ನು ಕಾಲ್ನಡಿಗೆಯಲ್ಲಿ ಮುಂದುವರಿಸಿದರು. ಆಗಿನ ಕಾಲದಲ್ಲಿ ಈ ಒಂದು ರೋಮ್ಗೆ ಹೋಗ್ತಕ್ಕಂಥ ವಿಚಾರವೇ ಒಂದು ದೊಡ್ಡ ವಿಚಾರ. ಆ ಒಂದು ಅವಕಾಶ ಮಾರ್ಟಿನ್ ಲೂಥರ್ಗೆ ಸಿಕ್ಕಿದೆ ಅಂತಂದರೆ ಅದು ಹೇಗೆ ಬೇಕಾದರೂ ಹೋಗ್ಬೋದು ಎಂಬುದಾಗಿ ಅವನು ಉತ್ಸಾಹಕತೆಯಿಂದ ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ಕಾಲ್ನಡಿಗೆಯಲ್ಲೇ ಹೋಗ್ತಕ್ಕಂಥವನಾಗಿದ್ದಾನೆ. ಮಾರ್ಗದ ಮಧ್ಯೆ ಕ್ರೈಸ್ತ ಮಠಗಳಲ್ಲಿ ತಂಗುವಂಥದ್ದಾಗಿತ್ತು. ಆಗಿನ ಕಾಲದಲ್ಲಿ ಅನೇಕ ಮೊನಸ್ಟ್ರಿಗಳು ಅಂದರೆ ಆಗಿನ ಕಾಲದಲ್ಲಿ ಕ್ರೈಸ್ತ ಮಠಗಳು, ಈ ಕತ್ತೋಲಿಕ್ ಸಭೆಯ ಮಠಗಳು ಅಲ್ಲಲ್ಲಿ ಅಲ್ಲಲ್ಲಿ ಇದ್ದು ಅನೇಕ ಕಡೆಗಳಲ್ಲಿದ್ದು, ಆ ಒಂದು ಊರಿಗೆ ಹೋದಾಗ ಅಲ್ಲಿ ಯಾವುದಾದ್ರೂ ಕ್ರೈಸ್ತ ಮಠ ಇದ್ದರೆ ಅಲ್ಲಿ ಉಳಿದುಕೊಂಡು ಅವರಿಗೆ ಊಟ ವ್ಯವಸ್ಥೆಗಳನ್ನು ಅಲ್ಲಿ ಏರ್ಪಡಿಸತಕ್ಕಂಥದ್ದಾಗಿತ್ತು. ಆ ರೀತಿಯಾಗಿ ರೋಮ್ಗೆ ಹೋಗುವಂತಹ ನಿಟ್ಟಿನಲ್ಲಿ ಮಾರ್ಗದಲ್ಲಿ ಅವನು ಅನೇಕ ಕ್ರೈಸ್ತ ಮಠಗಳಲ್ಲಿ ತಂಗಿಕೊಳ್ತಕ್ಕಂಥನಾಗಿದ್ದಾನೆ. ಆವಾಗ ಅವನಿಗೆ ಆಗ್ತಕ್ಕಂತಹ ಅನುಭವ ಅದು ಹೇಳಲು ಅಸಾಧ್ಯ. ಪ್ರಿಯ ಕೇಳುಗರೆ, ಇಟಲಿಯ ಒಂದು ಕಾನ್ವೆಂಟ್ನಲ್ಲಿರುವ ಸಂಪತ್ತು, ವೈಭವತೆ ಮತ್ತು ಐಷಾರಾಮಿತನವನ್ನು ಕಂಡು ಆಶ್ಚರ್ಯ ಚಿಕಿತ್ಸನಾಗ್ತಕ್ಕಂಥನಾಗಿದ್ದಾನೆ. ಇದುವರೆಗೂ ಅವನು ಒಬ್ಬ ಉಪನ್ಯಾಸಕನಾಗಿದ್ದನು ಮತ್ತು ಆ ಒಂದು ಸನ್ಯಾಸಿ ಮಠದಲ್ಲಿ ಪಾದ್ರಿಯಾಗಿ ಕೆಲಸ ಮಾಡ್ತಕ್ಕಂತಹ ಭಿಕ್ಷೆ ಬೇಡಿ ಕಾರ್ಯವನ್ನು ಮಾಡ್ತಕ್ಕಂತಹ ಈ ಕೆಲಸಗಳೆಲ್ಲ ಅವನಿಗೆ ಏನೋ ಒಂದು ರೀತಿಯಲ್ಲಿ ನೀಡಿತ್ತು. ಆದರೆ ಈಗ ಹೊಸ ಅನುಭವ ಬರ್ತಕ್ಕಂಥದ್ದಾಗಿದೆ. ಏನೆಂದರೆ ರೋಮನ್ ಕತ್ತೋಲಿಕ ಆ ಒಂದು ಮಠಾಧಿಪತಿಗಳು, ಆ ಮಠದಲ್ಲಿರತಕ್ಕಂತಹ ಅನೇಕ ಸಂಪತ್ತು, ಅನೇಕ ವಿಧವಾದಂತಹ ವೈಭವತೆ, ಐಷಾರಾಮಿ ಜೀವನವನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಅದನ್ನು ನೋಡಿ ಅವನು ಆಶ್ಚರ್ಯಗೊಳ್ತಕ್ಕಂಥವನಾಗಿದ್ದಾನೆ. ಅಯ್ಯೋ, ಅಲ್ಲಿ ನಾವು ಭಿಕ್ಷೆಯನ್ನು ಬೇಡಿ ಕೆಲಸ ಮಾಡ್ತಕ್ಕಂಥವರಾಗಿದ್ದೆವು, ನಮಗೆ ಊಟವೂ ಸಹ ಸರಿಯಾಗಿ ಸಿಗ್ತಕ್ಕಂಥದ್ದಾಗಿಲ್ಲ, ಆದರೆ ಈ ಒಂದು ಮಠದಲ್ಲಿ ಅನೇಕ ವಿಧವಾದಂಥ ಸಂಪತ್ತಿದೆ, ವೈಭವ ಇದೆ, ಈ ಎಲ್ಲ ಪಾದ್ರಿಗಳು ಐಷಾರಾಮಿ ಜೀವಿತವನ್ನು ನಡೆಸ್ತಕ್ಕಂಥವರಾಗಿದ್ದಾರಲ್ಲ ಅನ್ನುವಂತಹ ವಿಚಾರವನ್ನು ನೋಡಿ ಮಾರ್ಟಿನ್ ಲೂಥರ್ ಆಶ್ಚರ್ಯಚಕಿತನಾಗ್ತಕ್ಕಂಥವನಾಗಿದ್ದಾನೆ. ಮೊಟ್ಟ ಮೊದಲನೇ ಬಾರಿಗೆ ಅವನು ಇದನ್ನೆಲ್ಲ ನೋಡ್ತಕ್ಕಂಥವನಾಗಿದ್ದಾನೆ. ರಾಜ ಮನೆತನದ ಆದಾಯವನ್ನು ಹೊಂದಿದ್ದ ಪಾದ್ರಿಗಳು ವೈಭವವಾದಂತಹ ಬಹುಮಾಡಿ ಕಟ್ಟಡಗಳಲ್ಲಿ ವಾಸಿಸುತ್ತಿದ್ದರು. ದೊಡ್ಡ ದೊಡ್ಡ ಪಾದ್ರಿಗಳು, ಅನೇಕ ಶ್ರೀಮಂತರು, ರಾಜ ಮನೆತವರು
ಇರಬೇಕಾದಂತಹ ಆ ಒಂದು ದೊಡ್ಡ ಹಂತಸ್ತಿನ ಮಾಳಿಗೆಯಲ್ಲಿ ಅವರು ಜೀವಿಸತಕ್ಕಂಥವರಾಗಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಆಗಿನ ಕಾಲದಲ್ಲಿ ರಾಜ ಮನೆತವರದವರು ಹೊಂದಿದಂತಹ ಆದಾಯವನ್ನ ಈ ಪಾದ್ರಿಗಳು ಹೊಂದಿದ್ದರು. ಇದನ್ನೆಲ್ಲ ಆತನ ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ ನೋಡ್ತಕ್ಕಂಥನಾಗಿದ್ದಾನೆ. ಈ ಜನಗಳು ಬಹುಮಾಡಿ ಕಟ್ಟಣದಲ್ಲಿ ವಾಸಿಸತಕ್ಕಂಥವರಾಗಿದ್ದಾರಲ್ಲ, ಆದರೆ ಇವರು ಕ್ರಿಸ್ತನ ಅನುಯಾಯಿ ಎಂಬುದಾಗಿ ಪಾದ್ರಿಗಳು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರಲ್ಲ, ಈ ವಿಚಾರಗಳೆಲ್ಲ ಮಾರ್ಟಿನ್ ಲೂಥರ್ಗೆ ಹೊಸದಾಗಿ ತೋರಿಸ್ತಕ್ಕಂಥದ್ದಾಗಿದೆ. ಆಶ್ಚರ್ಯಚಕಿತನಾಗ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೇ, ಶ್ರೀಮಂತಿಕೆಯ ಮತ್ತು ಅತ್ಯಂತ ದುಬಾರಿ ಬಟ್ಟೆಯನ್ನ ಧರಿಸುತ್ತಿದ್ದವರನ್ನು ಮತ್ತು ವೈಭವ ಪ್ರೇರಿತ ಮೇಜಿನಲ್ಲಿ ಊಟ ಮಾಡಿದರು. ನೋವು ಮತ್ತು ಸಂದೇಹದಿಂದ ಲೂಥರ್ ಈ ದೃಶ್ಯಗಳನ್ನು ತನ್ನ ಸ್ವಂತ ಜೀವನದ ಸ್ವಯಂ ನಿರಾಕರಣೆ ಮತ್ತು ಕಷ್ಟಗಳೊಂದಿಗೆ ಹೋಲಿಸಿ ನೋಡಿದನು. ಅವನ ಮನಸ್ಸು ಗೊಂದಲವಾಯಿತು. ಅವನು ಯಾವ ರೀತಿಯಲ್ಲಿ ಈ ಒಂದು ಜೀವಿತಕ್ಕೆ ಬಂದನು, ಯಾವ ಯಾವ ರೀತಿಯಲ್ಲಿ ಕಷ್ಟಗಳನ್ನೆಲ್ಲ ಅನುಭವಿಸಿ ಬಂದನು, ಸ್ವಯಂ ನಿರಾಕರಣೆ ಎಲ್ಲವನ್ನ ಆತನ ಮನಸ್ಸಿನಲ್ಲಿ ಆತನ ನಿಲ್ಲಿಸ್ಕೊಳ್ತಕ್ಕಂಥನಾಗಿದ್ದಾನೆ. ಆದರೆ ಈ ಜನಗಳ ಒಂದು ಜೀವಿತವೇ ಬೇರೆ ರೀತಿಯಲ್ಲಿದೆಯಲ್ಲ. ರಾಜ ಮನೆತನದವರಿಗೆ ಇರಬೇಕಾದಂತಹ ಆದಾಯ ಇವರಲ್ಲಿದೆ. ಇವರು ಅನೇಕ ವೈಭವ ಪ್ರೇರಿತ ಮೇಜಿನಲ್ಲಿ ಕುಳಿತು ಊಟ ಮಾಡ್ತಕ್ಕಂಥರಾಗಿದ್ದಾರೆ. ಅವರು ಧರಿಸಿಕೊಳ್ತಕ್ಕಂತಹ ಬಟ್ಟೆಗಳು ಭಯಂಕರವಾದಂತಹ ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ನೋಡಿದಂತಹ ಮಾರ್ಟಿನ್ ಲೂಥರ್ನ ಜೀವಿತ ಒಂದು ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ. ನಂತರ ಅವನು ರೋಮಿಗೆ ಹೋಗಿ ಅಲ್ಲಿ ನಡೆದಂತಹ ಘಟನೆ ಏನು, ಅವನ ಜೀವಿತದಲ್ಲಾದಂತಹ ಒಂದು ಪುನರುಜ್ಜೀವನ ಏನು ಎನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನಾಗಿದ್ದೀಯಾ, ನಿನ್ನ ಮಕ್ಕಳಿಗೆ ಸತ್ಯವನ್ನು ತೋರಿಸ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಅಪ್ಪ, ನಿನ್ನ ಮಕ್ಕಳು ಈ ಸತ್ಯವನ್ನು ಕೇಳುವಾಗ ನಾವು ಸಹ ಸತ್ಯವನ್ನು ಹುಡುಕಬೇಕು, ಸತ್ಯದಲ್ಲಿ ಜೀವಿಸಬೇಕು ಅನ್ನುವಂತಹ ಅಂಬಲವನ್ನು ನೀ ಏರ್ಪಡಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ನ ಜೀವಿತ ಕೇಳುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಒಂದು ಮಾರ್ಗದರ್ಶಕನಾಗಿದ್ದು ಸ್ವಾಮಿ ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂತಹ ಬೆಳಕಾಗುವ ಹಾಗೆ ನೀನೇ ಆಶೀರ್ವಹಿಸು. ಈ ಮಹಾ ಹೋರಾಟ ಪುಸ್ತಕವನ್ನು ಅವರು ಓದಿ ಸತ್ಯವನ್ನು ಹರಿತುಕೊಳ್ಳುವ ಹಾಗೆ ನೀನು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.